सूरयः तेजो वारिभृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिरुषितमोबन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्। ಈಗ ಪೂರ್ವಾರ್ಧ ಮುಗಿತು, ಉತ್ತರಾರ್ಧ ಪ್ರಾರಂಭ. ದಶಮಸ್ಕಂಧದ ಉತ್ತರಾರ್ಧ ನಿನ್ನೆ ಪೂರ್ವಾರ್ಧ ಮುಗಿದಿದೆ, ಉತ್ತರಾರ್ಧ ಪ್ರಾರಂಭ. ಈಗ ಅದರ ಮೊದಲ ಶ್ಲೋಕ, ಅದರಲ್ಲಿ ಅಸ್ಥಿ ಪ್ರಾಸ್ತೀತಿ ಕಂಸಸ್ಯ ಮಹಿಷ್ಯೌ ಭರತರ್ಷಭ ಹತೇ ಭರ್ತರಿ ದುಃಖಾರ್ಥೆ ಈಯತು ಸ್ವಪಿತರು ಗೃಹಾನ್. ಕಂಸ ವಧೆಯಾಯಿತು, ಮುಂದೇನಾಯಿತು ಅಂತ ಹೇಳ್ತಾರೆ ಆ ಕಡೆ. ಅಸ್ಥಿ ಪ್ರಾಸ್ತೀತಿ ಕಂಸಸ್ಯ ಮಹಿಷ್ಯೌ, ಕಂಸನಿಗೆ ಇಬ್ಬರು ಹೆಂಡಂದರು, ಅಸ್ಥಿ ಅಂತೊಬ್ಬಳು, ಪ್ರಾಸ್ತಿ ಅಂತೊಬ್ಬಳು. ಅವರಿಬ್ಬರು ಏನು ಮಾಡಿ, ಮಹಿಷ್ಯೌ ರಾಣಿಯರು, ಅವರಿಬ್ಬರು ಏನು ಮಾಡಿ, ಹತೇ ಭರ್ತರಿ ಗಂಡ ಗಂಡ ಬೃದ ಹತನಾದ ಮೇಲೆ ದುಃಖಾರ್ತೆ ದುಃಖದಿಂದ ಪೀಡಿತರಾಗಿ ಈಯತು ಗೃಹಾನ್ ಪಿತು ಸ್ವಪಿತು ಗೃಹಾನ್ ಸ್ವಪಿತು ಗೃಹಾನ್ ಈಯತು ತಮ್ಮ ತಂದೆ ಮನೆಗೆ ಹೋದರು. ಇನ್ನೇನು ಬೇರೆ ದಾರಿ ಇಲ್ಲ, ಜಲಹಂದರ ಮನೆ ಸೇರಿಕೊಂಡ್ರು, ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೀಗ ಅಸ್ಥಿ ಪ್ರಾಸ್ತಿ, ಅಸ್ತಿ ಇದೆ ಅಂತ ಅರ್ಥ, ಅಸು ಸತ್ತಾಯಾಮ್ ಇರೋದಂತ ಅರ್ಥ. ಅದು ಹೆಸರು ಇರ್ತಾರಲ್ಲ, ಅದು ಅನೇಕ ಇಂಗ್ಲೀಷ್ ಹೆಸರು ಇರೋದು, ಅರ್ಥ ಇರೋದಿಲ್ಲ ಅದಕ್ಕೆ, ಇಲ್ಲೇನೋ ಇರೋದು ಇಲ್ಲದೆ ಇರೋದು ಅಂತ ಅರ್ಥದಲ್ಲಿ ಇಡ್ತಾರೆ. ಅಸ್ಥಿ ಪ್ರಾಸ್ತಿ ಪ್ರಕರ್ಷೇಣ ಅಸ್ಥಿ ಪ್ರಾಸ್ತಿ, ಅಸ್ಥಿ ಎಂಬುದು ಪ್ರಾಸ್ ಹೆಸರು, ಪ್ರಾಸ್ತಿ ಆಗುತ್ತೆ ಅಷ್ಟೇ. ಅದು ಸಚ್ಚಾಸ್ತ್ರ ಇದಕ್ಕೇನು ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ, ಅವತಾರಿಕ ಕೊಡ್ತಾರೆ ವಿಜಯಧ್ವಜ ಸ್ವಾಮಿಗಳು ನೋಡಿ, ಸಚ್ಚಾಸ್ತ್ರಸ್ಯ ಅಸಚ್ಛಾಸ್ತ್ರೇಣ ಇವ ಕತಿಪಯೇಷು ಅಧ್ಯಾಯೇಷು ಶ್ರೀಕೃಷ್ಣಸ್ಯ ಜರಾಸಂಧೇನ ಸಾಕಂ ಸಂಗ್ರಾಮಂ ವರ್ಣಯತಿ. ಸಚ್ಚಾಸ್ತ್ರಕ್ಕೆ ವಿರುದ್ಧವಾಗಿ ಅಸಚ್ಛಾಸ್ತ್ರ ಹೇಗಿರುತ್ತೋ, ಸಚ್ಚಾಸ್ತ್ರ ಅಸಚ್ಛಾಸ್ತ್ರ ಅಸಚ್ಛಾಸ್ತ್ರಗಳ ಮಧ್ಯೆ ಹೇಗೆ ವಾಕ್ಯಾರ್ಥ ನಡೀತಾ ಇರುತ್ತೋ ಆ ರೀತಿಯಲ್ಲಿ ಕೃಷ್ಣನಿಗೂ ಜರಾಸಂಧನ ಸಾಕ್ಷಾತ್ ಜ್ಞಾನಗಮ್ಯ ಪುರಾತನಃ, ಅವನು ವಿಪ್ರಚಿತ್ತಿ. ಜರಾಸಂಧ ಯಾರವನು? ವಿಪ್ರಚಿತ್ತಿ. ವಿಪ್ರಚಿತ್ತಿ ಯಾವುದಕ್ಕೆ ಅಭಿಮಾನಿ ದೈತ್ಯ? ಮಿಥ್ಯಾಜ್ಞಾನಕ್ಕೆ ಅಭಿಮಾನಿ ದೈತ್ಯ. ಸೊ ಜ್ಞಾನ ವರ್ಸಸ್ ಮಿಥ್ಯಾಜ್ಞಾನ ಫೈಟ್ ಇದ್ದಾಗ, ಆದ್ದರಿಂದ ಕಥೆಯ ಹಿಂದೆ ಒಂದು ಮೆಸೇಜ್ ಇದೆ ಅಂತ, ಕಥೆಯಿಂದ ತತ್ವ ಇದೆ. ಕೃಷ್ಣ ಜರಾಸಂಧರ ಯುದ್ಧ ಅಂದರೆ ಸಚ್ಚಾಸ್ತ್ರ ದುಶ್ಚಾಸ್ತ್ರಗಳ ಸಂಘರ್ಷ. ವೇದವ್ಯಾಸ ದೇವರದು ಬ್ರಹ್ಮಸೂತ್ರ ಸಮಯಪಾದ ಪೂರ್ತಿ ಏನದು? ದುಶ್ಯಾಸ್ತ್ರಗಳ ಖಂಡನೆ. ಎರಡನೇ ಅಧ್ಯಾಯದ ಎರಡನೇ ಪಾದ ಏನು ಯಾತಕ್ಕಿರೋದು? ಅದು ದುರ್ಮತಗಳ ಖಂಡನೆಗಿರೋದು. ದೇರ್ಫೋರ್ ವೇದವ್ಯಾಸ ದೇವರೇ ಕೃಷ್ಣ. ಆದ್ದರಿಂದ ಕೃಷ್ಣ ಜರಾಸಂಧರ ಯುದ್ಧ ಸಚ್ಚಾಸ್ತ್ರ ಅಸಚ್ಛಾಸ್ತ್ರಗಳ ಮಧ್ಯೆ ನಡೆದ ಸಂಗ್ರಾಮ ಅಂತ ಕರೀತಾರೆ. ತತ್ವ ನಿರ್ಣಯೇನ ಸದಸತಾಂ ಭಕ್ತಿ ದ್ವೇಷಾಭ್ಯಾಂ ಮುಂದೆ ಉದ್ಬುದ್ಧಾಭ್ಯಾಂ ವಿಹಿತ ನಿರ್ವಾಣ ಅವಾಪ್ತಿರ್ಭವತಿ. ಅಷ್ಟೇ ಅಲ್ಲ, ಸಂಘರ್ಷ ನಡೆದ ಮೇಲೆ ಏನಾಗುತ್ತೆ? ತತ್ವ ನಿರ್ಣಯೇನ, ತತ್ವ ನಿರ್ಣಯ ಆಯ್ತಾ ಸಚ್ಚಾಸ್ತ್ರ ಅಸಚ್ಛಾಸ್ತ್ರಗಳ ಮಧ್ಯೆ ವಿಚಾರ ನಡೆದು ಅಸಚ್ಛಾಸ್ತ್ರ ಸೋತ ಮೇಲೆ ತತ್ವ ನಿರ್ಣಯ ಆಯಿತು. ಸದಾ ಸಾಗೇನಾಯಿತು? ಸದಸತಾಂ ಭಕ್ತಿ ದ್ವೇಷಾಭ್ಯಾಂ. ಆ ವಾದ ಮುಂದೇನಾಯಿತು? ಯೋಗ್ಯವಾದಿ ಗೆದ್ದ, ಅಯೋಗ್ಯ ಸೋತ. ಸೊ ಗದ್ದವನಿಗೇನು ಬಂತಾಗ ಭಕ್ತಿ ಜಾಸ್ತಿ ಆಯಿತು. ಶಾಸ್ತ್ರದ ಮೇಲೆ ಏನಾಯಿತು? ಅವನಿಗೆ ಭಕ್ತಿ ಜಾಸ್ತಿ ಆಯಿತು. ಅವನಿಗೆ ದ್ವೇಷ ಜಾಸ್ತಿ ಆಯಿತು ಯಾರು ಸೋತವನಿಗೆ. ಭಕ್ತಿ ದ್ವೇಷಾಭ್ಯಾಂ ಉದ್ಬುದ್ಧಾಭ್ಯಾಂ. ಉದ್ಬುದ್ಧ ಅಂದ್ರೇನು? ಹೆಚ್ಚು ಜಾಗೃತ, ಮೊದಲಿಗಿಂತ ಹೆಚ್ಚಾಗಿ ಉದ್ಬುದ್ಧ ಅಭಿವ್ಯಕ್ತವಾಯಿತು. ವಿಹಿತ ನಿರ್ವಾಣ ಅವಾಪ್ತಿರ್ಭವತ್. ಆಗೇನಾಗುತ್ತೆ ನಿರ್ವಾಣ? ಎಲ್ಲಿ ನಿರ್ವಾಣ ಅಂದ್ರೇನು? ಎಲ್ಲಿದೆ ಅರ್ಥ? ಈಗ ಬಂತಲ್ಲ ಶಾಂತಿರ್ಮೋಕ್ಷೋತ ನಿರ್ವಾಣ ಅಂತ ಬರಲಿಲ್ಲ, ಅಲ್ಲೇ ಇದೆ ಅರ್ಥ. ಸೊ ಓದಿದ್ದ ಡ್ರೀಮ್ ಕೇಳ, ವಿಹಿತ ನಿರ್ವಾಣಂ. ವಿಹಿತ ನಿರ್ವಾಣಂ ಅಂದ್ರೇನು? ಮುಕ್ತಿ ಆಗ್ತದೆ. ಯಾರಿಗೆ ವಿಹಿತ? ಅವರವರು ವಿಹಿತ. ಭಕ್ತಿ ಅಭಿವೃದ್ಧವಾದವರಿಗೆ ಆನಂದ ರೂಪ ಮುಕ್ತಿ, ಇವರಿಗೆ ದುಃಖ ರೂಪ ಮುಕ್ತಿ. ಅದಕ್ಕೆ ವಿಹಿತ ನಿರ್ವಾಣ ಅಂತ ಕರೆದ್ಬಿಟ್ಟು. ಮುಕ್ತಿ ಅಂದ ತಕ್ಷಣ ಒಳ್ಳೇದಾಗಬೇಕಾಗಿಲ್ಲ, ರಿಸಲ್ಟ್ ಬಂದ ತಕ್ಷಣ ಪಾಸ್ ಅಂತ ಅರ್ಥ ಅಲ್ಲ. ಏನಾಗ್ಬೋದು? ಏನೂ ಆಗಿರ್ಬೋದು, ಆದ ರಿಸಲ್ಟ್ ಬೇರೆ. ಮುಕ್ತಿ ಶಬ್ದಕ್ಕೆ ಎರಡರ್ಥ ಇದೆ. ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮುಕ್ತಿ ಒಂದು, ಸ್ವರೂಪ ದುಃಖಾವಿರ್ಭಾವ ಮುಕ್ತಿ ಒಂದು. ಆ ರಿಸಲ್ಟ್ನಲ್ಲಿ ಪಾಸು ಫೇಲು ಎರಡು ಹೇಗೆ ಸೇರಿತ್ತೋ, ಬರೀ ಮುಕ್ತಿ ಬರಲಿ ಅಂತ ಕೇಳ್ಕೊಂಡ್ರೆ ಬರೀ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂಡಾಗಾಯ್ತಷ್ಟೇ. ರಿಸಲ್ಟ್ ಬಂತು, ಫೇಲ್ ಮುಖ್ಯವಾಗೇನದರಿಂದ? ಪಾಸಾಗಲಿ ಅಂತ ರಿಸಲ್ಟ್ ಬೇಡ ಅಂತ ಕೇಳ್ತಾರೆ ಯಾರು? ಏನಂತ ಕೇಳ್ತಾರೆ? ಪಾಸಾಗಲಿ ಅಂತ ಯಾಕೆ ಕೇಳ್ತಾರೋ, ನಮಗೆ ಆನಂದ ರೂಪ ಮುಕ್ತಿ ಸಿಗಲಿ ಅಂತ ಕೇಳಬೇಕು, ಬೇರೆ ಅಲ್ಲ. ಮಂಥರ ಏನು ಮಾಡಿಬಿಟ್ಲೋ? ಮಂಥರ ಏನು ಕೇಳಿದ್ಲೋ? ನಾನು ಮುಕ್ತಿ ಆಗಬೇಕು ಅಂತ ಅಷ್ಟೇ ಕೇಳಿದ್ಲು, ಅಷ್ಟೇ ಅವರು ಅಯೋಗ್ಯರು. ಅವರೇನು ಹೇಳಿದ್ರು? ಬ್ರಹ್ಮದೇವರು ಭೂತ್ವಾ ದಾಸಿ ವಿರೂಂಪ ರಾಮಾಭಿಷೇಕಂ, ರಾಮದೇವರು ಪಟ್ಟಾಭಿಷೇಕ ನಿಲ್ಲಿಸಿಬಿಡು ಮುಕ್ತಿ ಆಗುತ್ತೆ ಅಂತ ಹೇಳಿದರು. ನಿಲ್ಲಿಸಿಬಿಟ್ಲು ಮುಕ್ತಿ ಆಯಿತು. ಯಾವ ಮುಕ್ತಿ? ಅದನ್ನು ತಪ್ಪಿಸ್ಕೊಳ್ಳ, ಅವಳು ಮುಕ್ತಿ ಅಷ್ಟೇ. ಅವಳು ಏನು ಗೊತ್ತಾಗಲಿಲ್ಲ ಮುಕ್ತಿ ಅಂತಷ್ಟೇ ಇದೆ ಅಂತ ತಿಳ್ಕೊಂಡ್ಬಿಟ್ಲು, ಅದು ತಪ್ಪಾಯಿತು. ಮುಕ್ತಿ ಅಂದರೆ ಈ ಮುಕ್ತಿ ಆಗಬೇಕಾಗಿಲ್ಲ, ಸ್ವರೂಪ ಆವಿರ್ಭಾವ ಮುಕ್ತಿ ಅಷ್ಟೇ. ಯೋಗ್ಯ ಸ್ವರೂಪ ಆದರೆ ಯೋಗ್ಯ ಆಗುತ್ತೆ, ಅಯೋಗ್ಯ ಸ್ವರೂಪ ಅಯೋಗ್ಯವಾಗುತ್ತೆ. ಅದಕ್ಕೆ ಸನ್ಮುಕ್ತಿ ಅಂತ ಕರೆದಾಗ ಏನಾಯ್ತದ, ಅದು ವೈಕುಂಠ. ಅಸನ್ಮುಕ್ತಿ ಅಂದರೆ ತಮಸ್ಸು. ವಿಹಿತ ನಿರ್ವಾಣಾವಾಪ್ತಿರ್ಭವತಿ ತತ್ರ ಕಥಾಂ ಪ್ರಸಂಜಯಿತು ಮಾಹ ಅಸ್ತಿ ಇತಿ. ಆ ವಿಷಯಕ್ಕೆ ಇಂಟ್ರಡಕ್ಷನ್ ಪ್ರಸಂಜಯಿತೆಯನ್ನು ಬೋಧ್ಘಾತ ರೂಪವಾಗಿ ಹೇಳ್ತಾರೆ. ಅಸ್ಥಿ ಪ್ರಾಸ್ತಿ ಶಬ್ದಾಭ್ಯಾಂ ಅವಿದ್ಯಾ ದ್ವೇ ರೂಪೇ ಸಂಶಯ ವಿಪರೀತ ಜ್ಞಾನ ನಾಮನೇ ಉಚ್ಚಯತೆ. ಇದು ಹೊರಗೆ ಇಬ್ಬರು ಹೆಂಗಸರು, ಅವರಿಬ್ಬರು ವಾಪಸ್ಸೋದು. ಶಾಸ್ತ್ರದ ಪ್ರಕಾರ ಒಳಗೆ ತಗೊಂಡ್ರೆ ಅಸ್ಥಿ ಪ್ರಾಸ್ತಿ ಅಂದರೆ ಅವಿದ್ಯೆಗಳ ಎರಡು ರೂಪ ಅಂತ ಅರ್ಥ. ಅವಿದ್ಯೆ ಜರಾಸಂದನ ಹತ್ರ ಇವಿಬ್ರು ಬಂದರು ಅಂದರೆ ಅವಿದ್ಯೆ ಕವಿತು ಅಂತ ಅರ್ಥ. ದ್ವೇ ರೂಪೇ ಏನವು, ಸಂಶಯ ವಿಪರೀತ ಜ್ಞಾನ. ಸಂಶಯ ಜ್ಞಾನ ಒಂದು, ಅವಿರುದ್ಧ ಜ್ಞಾನ ಒಂದು. ಸಂಶಯ ಜ್ಞಾನ ಬಂದರೂ ಸಾಧನೆ ಆಗೋದಿಲ್ಲ, ಮತ್ತು ನಿಶ್ಚಯ ಜ್ಞಾನ ಬಂದ ವಿಪರೀತ ನಿಶ್ಚಯ ಜ್ಞಾನ ಬಂದರೂ ಸಾಧನೆ ಆಗೋದಿಲ್ಲ. ಅದಕ್ಕೆ ಸಂಶಯ ವಿಪರೀತ ಜ್ಞಾನ ಅಂದರೆ ವಿಪರ್ಯಯ, ಸಂಶಯ ಅಂದರೆ ಡೋಲಾಯಮಾನ ಜ್ಞಾನ. ಜ್ಞಾನ ನಾಮನಿ ಉಚ್ಚೇತೆ, ಅದಕ್ಕೆ ಸಾಧನೆ ಮಾಡಬೇಕು. ಮನಃಪ್ರಸನ್ನತೆ ಯಾವಾಗ ಬರೋದಿಲ್ಲ, ಡೌಟ್ ಬಂತು, ಕೃಷ್ಣಾಷ್ಟಮಿ ನಾಡಿದ್ದು ನಾಡಿದ್ದು ಶುರುವಾಯಿತು, ಅವಾಗ ಏನಾಯ್ತಾಗ ಮನಃಪ್ರಸನ್ನತೆ ಹೊರಟೋಯ್ತು. ಕಲಿಯುಗದಲ್ಲಿ ಹಾಗೆ ಮಾಡ್ತಿರೋದು. ವ್ರತ ಉಪವಾಸಗಳ ಬಗ್ಗೆ ಕೂಡ ಶ್ರದ್ಧೆ ತಪ್ಪಿಸ್ಲಿಕ್ಕೆ ಏನಾಗುತ್ತೆ, ಮಧ್ಯೆ ಮಧ್ಯೆ ಇದು ಬಂದುಬಿಟ್ಟು ಕೊನೆಗೆ ಗೊಂದಲ. ಮಾಡಿದವರಿಗೂ ಸಮಾಧಾನ ಇಲ್ಲ, ಬಿಟ್ಟವರಿಗೂ ಇದೇನಾದಿಲ್ಲ. ತತ್ರ ಸಂಶಯೇ ಜ್ಞಾನಸತ್ತಾ ಮಾತ್ರಮಸ್ತಿ ವಿಪರೀತೆ ತದಪಿ ನಾಸ್ತಿ ಇತಿ ಅಸ್ಥಿ ಪ್ರಸ್ತಿ. ಅಲ್ಲಿ ಅಸ್ಥಿ ಒಳಗೆ ಪ್ರಾಸ್ತಿ ಒಳಗೆ ಏನು ವ್ಯತ್ಯಾಸ ಅಂದರೆ, ಅಸ್ಥಿಯಲ್ಲಿ ಸಂಶಯ, ಪ್ರಾಸ್ತಿ ಅಂದ್ರೇನು ವಿಪರೀತ ಜ್ಞಾನ. ಸಂಶಯದಲ್ಲಿ ಏನಿದೆ, ಜ್ಞಾನದ ಸ್ವಲ್ಪ ಭಾಗಾರು ಇದೆ, ಇದೋ ಇಲ್ಲೋ, ಅದರಲ್ಲಿ ಇಲ್ಲೇ ಇಲ್ಲ. ಪ್ರಾಸ್ತಿಯಲ್ಲಿ ಏನಿಲ್ಲ, ಟೋಟಲಿ ಜೀರೋ. ಇದರಲ್ಲಿ ಇದೇ ಕೆಲಸಕ್ಕೆ ಬಾರದಷ್ಟಿದೆ, ಆ ಥರ ಇದೆ. ಅಸು ಭುವಿ ಧಾತು, ಅಸು ಭುವಿ ಅಂತ ಧಾತು, ಭೂ ಸತ್ತಾಯಮಿತಿ ಧಾತು, ಇರುವಿಕೆ. ಏನಿರುವಿಕೆ, ಸ್ವಲ್ಪ ಯಥಾರ್ಥ ಜ್ಞಾನ ಇರುವಿಕೆ ಅಂತ ಅರ್ಥ. ಯದ್ವಾ ನಿಶ್ಚಾಯಕ ಪ್ರಮಾಣಾಭಾವೇನ ನಿಶ್ಚಯ ಜ್ಞಾನಾಭಾವಾತ್ ಸಂಶಯ ವಿಪರೀತ ಜ್ಞಾನ ವಾಚಕವು ಏತು. ಸಂಶಯ ವಿಪರೀತ ಜ್ಞಾನ ಬರೋದು ಎರಡು ರೀತಿಯಲ್ಲಿ. ಯೋಗ್ಯರಿಗೂ ಸಂಶಯ ಬರುತ್ತೆ, ಬರಬಾರ್ದು ಅಂತಿಲ್ಲ, ಯೋಗ್ಯರಿಗೂ ಮಿಥ್ಯಾಜ್ಞಾನ ಬರುತ್ತೆ. ಯಾವಾಗ ಅಂದರೆ ನಿಶ್ಚಾಯಕ ಪ್ರಮಾಣ ಅಭಾವೇನ, ಡೆಸಿಸಿವ್ ಪ್ರೂಫ್ ಇಲ್ಲದೆ ಹೋದಾಗ ಸಂಶಯ ಬಂದರೆ ತಪ್ಪಲ್ಲ. ಮಧ್ಯೆ ಬಟ್ಟರೆ ಸಂಶಯ ಬಂತೋ ಇಲ್ಲೋ, ಅತಿ ಸಂಶಯಾಲುಹು, ಗೊತ್ತಾಯ್ತಾ, ತತ್ವ ಅತಿ ಸಂಶಯಾಲುಹು, ಭಾರಿ ಸಂಶಯ ಬಂತವರಿಗೆ ಅದು ತಪ್ಪಲ್ಲ. ಯಾಕೆ, ಆಧಾರ ಸಿಕ್ಕಿದ್ದಿಲ್ಲ, ಡೌಟ್ ಬಂತು, ಆಧಾರ ಸಿಕ್ಕಮೇಲೆ ಏನಾಯ್ತು ಹೊರಟೋಯ್ತು. ಅಯೋಗ್ಯರ ಸ್ವಭಾವ ಏನು ಅಂದರೆ ಆಧಾರ ಕೊಟ್ಟಮೇಲೂ ಸಂಶಯ ಪಡ್ತಾ, ಅದು ತಪ್ಪದು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಅಗ್ನಿಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯ. ನಮಗೆ ಈ ಮಾತು ಕೇಳಿ ಏನು ತಿಳ್ಕೊಂಡ್ಬಿಡ್ತಾರೆ ಕೆಲವರು, ಸಂಶಯನೇ ಪಡಬಾರ್ದು, ಹಾಳಾಗೋಗ್ಬಿಡ್ತೀವಿ ಅಂತ ಹೇಳಿದ್ದೆಲ್ಲ ತಲೆ ಹಾಕ್ತಾ ಕೂತ್ಬಿಟ್ರೆ ಅದಲ್ಲ. ಸಂಶಯ ಆತ್ಮ, ಆತ್ಮ ಅಂದರೆ ಸ್ವರೂಪ, ಅವ್ರ ಸ್ವರೂಪದಲ್ಲೇ ಸಂಶಯ ಇದೆ. ಏನು ಮಾಡಿದ್ರೆ ಏನಾಗೋದಿಲ್ಲ, ಅವನಿಗೆ ಹೋಗೋದೇ ಇಲ್ಲ, ಅವ್ರ ಕಣ್ಣಿಗೆ ತೋರಿಸಿದ್ರು ಕಣ್ಣಿಗೆ ಹೋಗೋದಿಲ್ಲ. ನಮ್ಮಲ್ಲಿ ಅಂಥವರೇ ಇದ್ದಾರೆ ಎಷ್ಟೋ ಜನ, ಆಚಾರ ಸಿದ್ಧಾಂತ ಸರಿ ಅಂತ ಏನಪ್ಪ ಪ್ರಮಾಣ ಅಂತ ಕೇಳಿದರೆ ಎಷ್ಟು ಕೊಟ್ಟರು ಕೂಡ ಏನಂತಾರೆ, ಕೊನೆಗೆ ಒಂದು ಕೆಲಸಕ್ಕೆ ಬಾರದ ಆರ್ಗ್ಯುಮೆಂಟ್ ಕೊಡ್ತಾರೆ. ಏನು ಆರ್ಗ್ಯುಮೆಂಟು, ಹಾಗಿದ್ದರೆ ಅಷ್ಟು ಜನ ಅದು ಫಾಲೋವರ್ಸ್ ಇರ್ತಿದ್ದಾರೆ ಅಂತ ಕೇಳೋ, ಅದು ಇರಲೆವೆಂಟ್ ಆನ್ಸರ್ ಅದು, ಮತ್ತೆ ತಪ್ಪ ಸರಿನ ಪ್ರಶ್ನೆನೇ ಹೊರತು ಎಷ್ಟು ಫಾಲೋವರ್ಸ್ ಇದ್ದಾರ ಮೇಲೆ ಲೆಕ್ಕನೇ ಇಲ್ಲ. ಅದನ್ನು ಅಂಥ ಪ್ರಶ್ನೆ ಕೇಳಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ನಿಶ್ಚಾಯಕ ಪ್ರಮಾಣ ಕೊಟ್ಟ ಮೇಲೆ ಬೂದು ನಾವು ಒಂದು ಅದು ನೂರಾರು ಜನ ಗಲಾಟೆ ಬಂದಿತ್ತು, ಒಂದು ಪ್ರೂಫ್ ತೋರಿಸ್ತೇ ಮುಗಿದೋಯ್ತು, ಅದನ್ನು ಒಪ್ಪಕೋಬೇಡ. ಮತ್ತು ಅಷ್ಟೇ ಯಾಕೆ ಒಪ್ತಾ ಇದ್ರು ಅಂತ ಕೇಳಿದ್ರೆ ಬುದ್ಧಿ ಇಲ್ಲ ಅಂತ ಅಷ್ಟೇ ಉತ್ತರ. ಅದ್ರ ಬದಲು ಏನು ಮಾಡೋದು, ಅದನ್ನೇ ಪ್ರಾಬ್ಲಮ್ ಮಾಡೋದು, ದೊಡ್ಡ ಆರ್ಗ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಅಂತ ತುಂಬ ಜನ ನಮ್ಮಲ್ಲಿ ಇದ್ದಾರೆ, ಹೇಳಿತಾ. ಅಂತ ಸಂಶಯ ಸ್ವಭಾವ ಅದು, ಅವರಿಗೆಂದು ಮುಕ್ತಿ ಆಗೋದಿಲ್ಲ. ವಿಷಯ ಗೊತ್ತಾದ ಮೇಲೆ ಅದೆಲ್ಲ ವಿಷಯ ಬೇರೆ. ನಿಶ್ಚಾಯಕ ಪ್ರಮಾಣ ಇದ್ದಾಗ ಸಂಶಯ ಬರಬಾರ್ದು, ಇಲ್ಲದೆ ಹೋದ ಸಂಶಯ ಬಂದರೆ ತಪ್ಪಲ್ಲ. ಆಚಾರ ಅವತಾರಕ್ಕಿಂತ ಮುಂಚೆ ಜನ ಏನು ತಿಳ್ಕೊಂಡಿದ್ರು, ಪಾಪ ವೇದಾಂತ ಸಂತತ ಕೃತಾಂತ ರಸಮ್ಮನ ವಿದ್ಮಃ ಶ್ರೇಯೋಲಭೇಮಹಿ ಕಥಂನು ವಯಂ ಬತೇತಿ. ಅವರಿಗೆ ಇತ್ತಿತ್ತು ಮಿಥ್ಯಾಜ್ಞಾನ ಎರಡೂ ಬಂದಿತ್ತು ಅವ್ರಿಗೆ ಪಾಪ. ಆದ್ದರಿಂದ ಅದು ಏನಿಲ್ಲಾಗ ನಿರ್ಣಯ ಮಾಡಿ ಹೇಳೋರಿರಲಿಲ್ಲ, ಆಚಾರ ಅವತಾರ ಮಾಡಿದರು, ಎಲ್ಲ ಸರಿಗೋಯ್ತು. ಆನಂದ ಸಹಿ ಮಧ್ವ ಶಾಸ್ತ್ರ ಮಾಕರಣ ಏನ್ ಕುಸಮಯ ಗ್ರಹೀಪ ಪೂರ್ತಿ ಹೊರಟೋಯ್ತು. ನಿಶ್ಚಾಯಕ ಪ್ರಮಾಣ ಇಲ್ಲದೆ ಹೋದಾಗ ಸಂಶಯ ಬಂದರೆ, ಮಿಥ್ಯಾಜ್ಞಾನ ಬಂದರೆ ಅದೇನಲ್ಲ, ಸ್ವರೂಪ ನಿಶ್ಚಯ ಕಾರಣ ಆಗೋದಿಲ್ಲ. ಪ್ರಮಾಣ ಕೊಟ್ಟ ಮೇಲೂ ಸಂಶಯ ಪಟ್ಟು ಏನಂತ ಕರಿಬೇಕು ಅವರನ್ನು, ಸಂಶಯ ಸ್ವಭಾವದವರು ಅಂತ ಇರಬೇಕು. ಅವ್ರು ಸುಮ್ಮನೆ ಸಂಶಯ ಪಟ್ಟಾಗೆಲ್ಲ ಬೈದ್ಬಿಟ್ರೆ ತಪ್ಪಾಗುತ್ತೆ. ಯಾರಿಗೆ ಹೌದು ಬರುತ್ತೆ, ಯಾಕೆ ಬರೋದಿಲ್ಲ, ಆಚಾರ ಕಾಲಕ್ಕಿಂತ ಮುಂಚೆ ಬಂಧುವಿದ್ದಾನೆ ಹೇಳ್ತದಲ್ಲ ಮಧ್ಯೆ ವಿದ್ಯಾಜ್ಞಾನ ಯಾಕಿರೋದು. ಕೆಲವರೆಲ್ಲ ದಾರಿ ಏನು ಮಾಡಿದ್ರು, ಒಂದು ಹಂತದೊಳಗೆ ತಿಳ್ಕೊಂಡ್ಬಿಡಿತ ಆಚಾರ್ಯ ಓದಿದರು, ತಂದೆ ಹೇಳಿದರು ಸರಿಯಲ್ಲ ಅಂತ ಹೇಳಿದರು. ನಿಶ್ಚಯ ಜ್ಞಾನ ಯಾವ ರೀತಿ ಬಂದಿತ್ತು ಅಂದರೆ ಸ್ವರೂಪಕ್ಕೆ ಸಾಕ್ಷಿ ಗೃಹಿತವಾಗೋದಿಲ್ಲ, ಒಂದು ಸ್ಟೇಜಲ್ಲಿ ಬಂದಿತ್ತು. ಆಮೇಲೆ ತಂದೆ ಹೇಳಿದರು ನಂಬೇಡ ಸರಿಯಲ್ಲ ಅಂತ ಹೇಳಿದರು, ತಷ್ಟೇ ಸಂಶಯ ಶುರುವಾಯಿತು. ಆಮೇಲೆ ಅದು ನಿಶ್ಚಯ ಜ್ಞಾನಕ್ಕೆ ಬಂತು ಸರಿ. ಹಾಂ, ಸಂಶಯ ತಪ್ಪು ತಿಳುವಳಿಕೆಯಲ್ಲೂ ಕೂಡ ನಾವೇ ದಾರಿಯಲ್ಲಿ ಹೋಗ್ತಾ ಇರೋ ನೋಡ್ತೇವೆ, ಒಂದು ಪೇಪರ್ ತುಂಡು ಬಿದ್ದಿರುತ್ತೆ, ಹೊಡಿತಾ ಇರುತ್ತೆ, ಬೆಳ್ಳಿ ಅಂತ ತಿಳ್ಕೊಂಡ್ಬಿಡ್ತೇವೆ, ಸಂಶಯ ಬರುತ್ತಾ ಇಲ್ಲಾಗ ಇಳಿದು ನೋಡಲಿಕ್ಕೆ ಟ್ರೈನಲ್ಲಿ ಹೋಗ್ತಿರ್ತೀನಿ, ಇಳಿದು ನೋಡೋಕ್ಕಿಲ್ಲೇ ಇಲ್ಲ ಅವನು. ಕೊನೆಗೆ ಅಲ್ಲಿ ಬೆಳಿ ಎತ್ತೋ ಏನೋ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅರ್ಥ, ಜನ್ಮ ಪೂರ್ತಿ ಕೊರಗ್ಬೋದು ಅವ್ನು, ಹೇಳೋಕ್ಕಾಗೋದಿಲ್ಲ ಅಂಥ ಸಮಸ್ಯೆ ಏನೇ ಅಲ್ಲ. ಇಳಿದು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಆದರೆ ಆದಷ್ಟು ಸಮಸ್ಯೆ ಬರಬಾರ್ದಂತೇನೇ ಇಲ್ಲ. ಆ ನಿಶ್ಚಾಯಕ ಪ್ರಮಾಣ ಇದ್ದಾಗ ಸಮಸ್ಯೆ ಬಂದರೆ ಅದು ತಪ್ಪದು, ಅದು ನಿರ್ಬೀಜ ಶಂಕ ಅಂತ ಕರೀತ. ನಿರ್ಬೀಜ ಶಂಕ ಮಿಥ್ಯಾಜ್ಞಾನವನ್ನು ಹಾಗೇನೆ ಯಾಕೆ ಬರಬಾರ್ದು? ತಪ್ಪು ತಿಳುವಳಿಕೆ ಇತ್ತು. ಉದಾಹರಣೆ ಎಷ್ಟೋ ದಿನ ನಮ್ಮ ತಪ್ಪು, ಎಷ್ಟೋ ದಿನ ಅದ್ವೈತಿಗಳು ಸ್ಟ್ರಾಂಗ್ ಅದ್ವೈತಿಗಳು ಚೇಂಜ್ ಆಗಿಬಿಡ್ತಾರೆ. ಮೊದಲೇನಿತ್ತು ಅವ್ರು ನಿಶ್ಚಯನ ಜ್ಞಾನ ಇತ್ತು, ಏನಂತ ಇದು ಆಮೇಲೆ ವಯೋ ಎಷ್ಟು ಉಚ್ಚತನ ಅಂತ ಬದ್ದಾಗ್ಬಿಡ್ತಾರೆ. ತಪ್ಪೇನೇ ಇಲ್ಲ. ಆ ನಿಶ್ಚಯ ಎಂಥದ್ದು ಅಂದರೆ ಸಾಕ್ಷಿ ಮುಟ್ಟೋದಿಲ್ಲ. ಅದು ಸಾಕ್ಷಿ ಮುಟ್ಟಬೇಕಾದ್ರೆ ಅದು ಏನಾಗಿರಬೇಕು? ಅಯೋಗ್ಯರಿ ಮಾತ್ರ ಆ ರೀತಿ ಮುಟ್ಟು, ಯೋಗ್ಯರಿ ಮುಟ್ಟೋದಿಲ್ಲ. ಅದು ಯತ್ಕ್ವಚಿತ್ ವ್ಯಭಿಚಾರಿಷ್ಯ ದರ್ಶನ ಮಾನಸಂಹಿತ ಅಂತ ನಿಶ್ಚಯ, ಮಾನಸ ನಿಶ್ಚಯ ಅನ್ಸತ್ರ ಅದಕ್ಕೆ. ಸಾಕ್ಷಿ ನಿಶ್ಚಯ ಅಲ್ಲ. ಮಾನಸ ನಿಶ್ಚಯ ಯಾರಿಗಾಗಬಹುದು? ಯೋಗ್ಯರಿಗೂ ಆಗ್ಬೋದು. ಸಾಕ್ಷಿ ನಿಶ್ಚಯ ಮಾತ್ರ ಆಗೋದಿಲ್ಲ, ಅದು ಡೌಟೇ ಇರುತ್ತೆ, ನಿಶ್ಚಯಕ್ಕೆ ಹೋಗೋದಿಲ್ಲ. ಸ್ವರೂಪತ್ತು ಯದ್ವಾ ನಿಶ್ಚಾಯಕ ಪ್ರಮಾಣಾಭಾವೇನ ನಿಶ್ಚಯ ಜ್ಞಾನಾಭಾವಾತ್ ಸಂಶಯ ವಿಪರೀತ ಜ್ಞಾನ ಜ್ಞಾನವಾಚಕೌ ಏತೋ ಅಸು ನಿರಸನೇ ಇತಿ ಧಾತೋ ಕಂಸಸ್ಯ ಮಹಿಷ್ಯು. ಹಸುಗೆ ಎರಡರ್ಥ ಇದೆ, ಒಂದು ಭುವಿ ಅಂತ ಒಂದರ್ಥ, ಭೂ ಸತ್ತಾಯ, ಇನ್ನು ನಿರಸನೆ ಅಂತ ಇದೆ, ನಿರಸನವನ್ನು ಮಾಡೋದು ಅಂತೇಳಿ. ಅದು ನಿರಸನ ಮಾಡೋ ಹಂತಕ್ಕೆ ಮುಂದೆ ಹೋಗಬೇಕು. ಇವರಿಗೆ ಇರೋದು, ಅಯೋಗ್ಯರಿಗಾದರೆ ಇರೋ ಹಂತ, ಯೋಗ್ಯರಿಗಾದರೆ ಕಳ್ಕೊಳ್ಳೋ ಹಂತ. ಈ ರೀತಿಯಲ್ಲಿ ಇಬ್ಬರಿಗೂ ಕೂಡ ಅಜ್ಞಾನ ಬರುತ್ತೆ. ಯೋಗ್ಯರಿಗಾದರೆ ಅದು ಹೋಗುತ್ತೆ, ಅಯೋಗ್ಯರಿಗೆ ಹೋಗೋದೇ ಇಲ್ಲ. ಕಂಸಸ್ಯ ಮಹಿಷ್ಯು ಕಸಿ ಹಿಂಸಾಯಾಮಿತಿ ಧಾತೋ ಹಿಂಸಾತ್ಮನು ಅಧರ್ಮಸ್ಯ ಮಹಿಷ ಮಹಿಮ ಬಂಧಕತ್ವೇನ ಸಂಬಂಧಿನ್ಯೌ. ಇಲ್ಲಿ ಕಂಸ ಶಬ್ದಕ್ಕೆ ಅರ್ಥ ಹೇಳುತ್ತಾರೆ. ಕಸಿ ಹಿಂಸಾಯಾಮ ಅಂತ ಧಾತು, ಕಂಸ ಅಂದರೆ ಹಿಂಸಕ ಅಂತ ಅರ್ಥ. ಕಂಸ ಅಂದರೆ ಹಿಂಸಕ, ಅದಕ್ಕೆ ಜಾತ ಕಂಸವಧಾರ್ಥಾಯ ಅಂದರೆ ಲೋಕ ಪೀಡಕರ ಸಂಹಾರಕ್ಕೋಸ್ಕರ ಅವತಾರ ಮಾಡಿದ ಅಂತ. ಅದು ಆ್ಯಕ್ಚುಲಿ ನೋಡೋದಕ್ಕೆ ಪ್ರಾಪರ್ ನಮ್ಮ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಕೆಟ್ಟ ತತ್ವ, ಅದನ್ನೇ ನಾಶ ಮಾಡಬೇಕಾಗಿದೆ ಕೃಷ್ಣ. ಪೊಲೀಸರನ್ನ ಅವನ್ನ ಹಿಡ್ಕೊಂಬಂತ ಅಪಾಯಿಂಟ್ ಮಾಡೋದಿಲ್ಲ, ಕೆಟ್ಟವನ್ನ ಹಿಡ್ಕೊಂಬಂತ ಅಪಾಯಿಂಟ್ ಮಾಡ್ತಾರೆ. ಒಬ್ಬನು ಕೆಟ್ಟವನಾಗಿದ್ದು ಅವ್ನು ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ, ಒಬ್ಬನು ಹಿಡಿದ್ಬಿಟ್ಟು ಮುಗಿತು ಅಂತ ಬಿಡಾಗಿಲ್ಲ. ಕೆಟ್ಟತನ ಇರೋವರೆಗೂ ಅವನು ಏನು ಮಾಡ್ತಿರ್ಬೇಕು? ಅವನು ಹಿಡಿತಾನೆ ಇರಬೇಕು. ಕಂಸ ಅಂಬೋದಕ್ಕೆ ಒಳ್ಳೆ ಅರ್ಥ ಇದೆ. ಕಸಿ ಹಿಂಸಾಯಾಮಿತಿ ಧಾತೋಹೋ ಹಿಂಸಾತ್ಮನು ಅಧರ್ಮಸ್ಯ ಮಹಿಮ ಬಂಧಕತ್ವೇನ. ಹಿಂಸಾತ್ಮಕವಾದ ಅಧರ್ಮ, ಅಧರ್ಮ ಮಾಡಿದ ನಮಗೆ ನೋವಾಗುತ್ತೆ, ಆದ್ದರಿಂದ ಅಧರ್ಮವೆಲ್ಲ ಕಂಸ ಇದ್ದಾಗ ಲೆಕ್ಕ. ಅದನ್ನು ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಕಂಸನ ಹೆಂಡಂದ್ರೆ ಅಂದ್ರೇನು? ಜಾಯಿಂಟ್ ಆಗಿರೋದು, ಅಸ್ಥಿ ಮತ್ತು ಸಂಶಯ ವಿಪರ್ಯಯಗಳು. ಅಧರ್ಮಕ್ಕೆ ಯಾವಾಗಲೂ ಜೊತೆಗೆ ಏನಿರುತ್ತೆ? ಸಂಶಯ ವಿಪರ್ಯಯ ಇರುತ್ತೆ. ಪಿತು ಶಿಂಗ್ ಬಂಧನ ಇತಿ ಧಾತೋಹು ಮಹಿಷಿ ಶಬ್ದ ಇದೆ. ಮಹಿಷಿ ಶಬ್ದಕ್ಕೆ ಅಲ್ಲಿ ಏನಾಗಿದೆ? ಶಿಂಗ್ ಧಾತಿ ಮಹಿಷಿ, ಶಿಂಗ್ ಬಂಧನೆ ಅಂದರೆ ಅಜ್ಞಾನ ಮತ್ತು ಸಂಶಯಗಳು, ಸಂಶಯ ವಿಪರ್ಯಯಗಳು ಯಾವುದಕ್ಕೆ ಬಂಧಕ? ಅಧರ್ಮವನ್ನು ಗಟ್ಟಿಯಾಗಿ ಮಾಡ್ಲಿಕ್ಕೆ ಹೋಗುತ್ತೆ. ಕಂಸನಿಗೆ ಎರಡು ಗಂಟು ಬಿದ್ದಿದ್ದು, ಕಂಸ ಹೋದ, ಈ ಕಡೆ ಬಂದವು. ಇತಿ ಧಾತೋಹು ಕೃಷ್ಣನಾಮ್ನ ಧರ್ಮೇಣ ಭರ್ತರಿ ಸ್ವನಿರ್ವಾಹಕೆ ಕಂಸ ನಾಮ್ನಿ ಅಧರ್ಮೇ ಹತೇ. ನೋಡಿ, ನಿಜವಾದ ಕೃಷ್ಣನಾಮ್ನ ಧರ್ಮೇಣ ಭರ್ತರಿ, ಕೃಷ್ಣನಿಂದ ಕಂಸ ಸತ್ತೋದ. ಕಂಸ ಅಧರ್ಮ ಹಿಂಸಕ, ಕೃಷ್ಣ ಧರ್ಮ, ಧರ್ಮೋ ಧರ್ಮವಿದುತ್ತಮ. ಇದು ಧರ್ಮದಿಂದ ಅಧರ್ಮ ಹತ ಆದ ಮೇಲೆ ಸ್ವನಿರ್ವಾಹಕೆ ಕಂಸ ನಾಮ್ನಿ ಅಧರ್ಮೇ ಹತೆ ವಿನಾಶಿತೆ ಸ್ವಪಿತು. ಪಿತು ಅಂದರೆ ಪೋಷಕ, ಪೇರೆಂಟ್. ಸ್ವ ಪೋಷಕಸ್ಯ ಜರಾಸಂಧಸ್ಯ, ಜರಾಸಂಧನ ಹತ್ರ ಹೋದರು. ಜರಾಸಂಧ ಶಬ್ದಕ್ಕೆ ಅರ್ಥ ಏನು ಅಂದರೆ ಜ್ರು ವಯೋಹಾನವು. ಜ್ರು ಅಂದ್ರೆ ಏನು? ವಯಸ್ಸಾಗೋದು ಅಂತ ಅರ್ಥ. ಜರ ಅವನ ಹತ್ರ ಬಂದು ಮುಪ್ಪಾದ ಇತಿ ಧಾತೋ ವಯೋಹಾನಿ ಹೇತುಭೂತ ಶೈವಿ ಶಾಸ್ತ್ರ ಸಂಹಿತ ಜರಾ ಇತ್ಯುಚ್ಚ. ಪಾಶುಪದಾದಿ ಶಾಸ್ತ್ರಗಳನ್ನು ಏನಂತ ಕರೀತಾರೆ? ಜರಾಸಂಧ ಅಂತ ಕರೀತಾರೆ. ಅರ್ಥ ಆಯ್ತಾ? ತಸ್ಯಾಂ ಸಂಧ ಮರಣಾಪತ್ತವೂಪಿ ನ ಮುಂಚಾಮಿ ಇತಿ ಪ್ರತಿಜ್ಞಾ ಯಶ ಸತತ. ಸಂಧ ಅಂದರೆ ಪ್ರತಿಜ್ಞ, ಸತ್ಯಸಂಧ ಜರಾಸಂಧ ಪದ ಹೇಗಿದೆ ನೋಡಿ, ಸತ್ಯಸಂಧ ಸತ್ಯವನ್ನೇ ನಡೆಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದವರು ಸತ್ಯಸಂಧ. ಇವನು ಜರಾಸಂಧ, ಮುಪ್ಪಾದರೂ ಕೆಟ್ಟಾದಿ ಬಿಡೋದಿಲ್ಲ ಅನ್ನೋದು ಯಾರೋ ಅವನು ಜರಾಸಂಧ ಹಠ, ಮುಪ್ಪಾದರೂ ಬುದ್ಧಿ ಬರಲಿಲ್ಲ ಅಂತಾರಲ್ಲ ಆ ಥರ. ನಾ ಮುಂಚ ನೋಡಿ, ಜರಾಸಂಧಸ್ಯಾಂ ಮರಣಾಪತ್ತವು, ಹಣ್ಣು ಮುದುಕಾಗಿ ಸಾವು. ದುರ್ಯೋಧನ ಸಾಯ್ಬೇಕಾದ್ರೆ ಕೃಷ್ಣನ ಬೈ ಸಾಯೋದಿಲ್ಲ, ಅದಕ್ಕೆ ಆರ್ಥದಲ್ಲಿ ಜರಾಸಂಧ. ನ ಮುಂಚಾಮೀತಿ ಪ್ರತಿಜ್ಞಾ ಯಶ ತಥಾ ತಸ್ಯ ತಸ್ಯ ಗೃಹಾನ್ ಪ್ರಮೇಯ ವಿಶೇಷ ಹೀಯತು ಪ್ರಾಪ್ಯ ಸ್ಥಿತಿ. ಅದಕ್ಕೆ ಗೃಹಗಳು ಅಂದರೆ ಪ್ರಮೇಯ, ದುಃಶಾಸ್ತ್ರದ ಪ್ರಮೇಯಗಳು, ಅದನ್ನು ಆಶ್ರಯಿಸಿಬಿಟ್ಟು ಅಂತ ಅರ್ಥ. ಶಬ್ದಶಾಸ್ತ್ರ ವಿಚಕ್ಷಣೈ ಪುರುಷೈ ಅಧ್ಯಾತ್ಮ ವಿಷಯತೆಯ ಅತ್ರಾರ್ಥೋ ಜ್ಞಾತವ್ಯ ಇತಿ ಗ್ರಂಥಬಾಹುಲ್ಯ ಭೀರುಣಾಮಯ ನ ಪ್ರದರ್ಶ್ಯತೆ ಇತಿ. ಈ ಶ್ಲೋಕಕ್ಕೆ ಇಷ್ಟೆಲ್ಲ ಅರ್ಥ ಬರೆದ್ಬಿಟ್ಟು ಕೊನೆಗೆ ಹೇಳ್ತಾರೆ, ಶಬ್ದಶಕ್ತಿ ವಿಚಕ್ಷಣೈ ಪುರುಷೈ. ಶಬ್ದಶಕ್ತಿ ವಿಶೇಷಣೈ, ಶಕ್ತಿ ಅಂದರೆ ವಾಚ್ಯವಾಚಕ ಭಾವ ಸಂಬಂಧ. ಒಂದು ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ, ಹೇಳೋ ಸಾಮರ್ಥ್ಯ ಇದೆ ಅಂತ ಅರ್ಥ ಮಾಡಿಕೊಳ್ಳೋ ವಿಚಕ್ಷಣ ಜ್ಞಾನಿಗಳಿರ್ತಾರಲ್ಲ, ಅಂತ ಪುರುಷೈಹಿ ಅಂತ ಜ್ಞಾನಿ ಪುರುಷರಿಂದ ಅಧ್ಯಾತ್ಮ ವಿಷತೆಯ ಅರ್ಥ ಅತ್ರ ಅರ್ಥೋ ಜ್ಞಾತವ್ಯ. ಇಲ್ಲಿ ಪ್ರತಿಯೊಂದನ್ನು ಯಾವುದಕ್ಕೆ ಅರ್ಥ ಮಾಡ್ಕೋಬೇಕು ನಾವು ಅದನ್ನು ಅಧ್ಯಾತ್ಮ ಪ್ರತಯ ಅರ್ಥ ಮಾಡ್ಕೋಬೇಕು. ಯಾತಕ್ಕೆ ಅದು ಯಾರಿಗೆ ಅರ್ಥ ಆಗುತ್ತೆ? ಅದು ಶಬ್ದಶಾಸ್ತ್ರ ವಿಚಕ್ಷ ಶಬ್ದ ಶಕ್ತಿ ವಿಚಕ್ಷಣ ಶಬ್ದಶಾಸ್ತ್ರದ ಬಗ್ಗೆ ಒಳ್ಳೆ ಪಾಂಡಿತ್ಯ ಇದ್ದವರಿಗೆ ಅರ್ಥ ಆಗುತ್ತೆ ಅದು, ಗೊತ್ತಾಯ್ತಾ? ಅದು ಅದೆಲ್ಲ ಇಲ್ಲಿ ತಿಳಿಸಿ ಸ್ವಲ್ಪ ಹೇಳಿದ್ದೇವೆ ನಾವೀಗ. ಆದರೆ ಇದು ಗ್ರಂಥಬಾಹುಲ್ಯ ವಿರುಣ ಭಯಾನ ಪ್ರದರ್ಶತೆ ಇತ್ತು. ಇದೇ ರೀತಿ ಎಲ್ಲ ಹೇಳಿಬಿಟ್ರೆ ಆಗೋದಿಲ್ಲ ಅಂಥೇಳಿ ದೊಡ್ಡದಾಗುತ್ತೆ ಗ್ರಂಥ ಅಂತ ಹೇಳೋದಿಲ್ಲ. ಇದು ಕಥೆಯ ತಾತ್ಪರ್ಯ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಹಾಭಾರತ ಭಾಗವತಾದಿಗಳೆಲ್ಲ ಬರೀ ಕಥೆಗಳೆಲ್ಲ ಇತಿಹಾಸಗಳು, ಇತಿಹಾಸಗಳಿಗಿಂತ ಹೆಚ್ಚಾಗಿ ಏನವೋ ತತ್ವಶಾಸ್ತ್ರ. ಅದು ಧರ್ಮರಾಜ ಅಂದರೆ ಧರ್ಮ ಅಂತ ಅರ್ಥ. ಭೀಮಸೇನ ಅಂದರೆ 10 ಗುಣಗಳು: ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಆಮ್ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಅರ್ಜುನ ಅಂದರೆ 3: ಶ್ರವಣ ಮನನ ಧ್ಯಾನ. ನಕುಲ ಸಹದೇವರು ಅಂದರೆ ಶೀಲಾ ವಿನಯ. ದ್ರೌಪದಿ ಅಂದರೆ ವಿದ್ಯಾ. ಎಲ್ಲ ಅಧ್ಯಾತ್ಮ ಪ್ರತಯ ಅರ್ಥ ಹೇಳಬೇಕು ಅಂತ ಹೇಳ್ತಾರೆ. ಏವಂ ಅಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಇದೆಲ್ಲ ಹೇಳಿರೋದ್ರಿಂದ ಬಟ್ ಎಲ್ಲರಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಗ್ರಂಥ ದೊಡ್ಡದಾಗುತ್ತೆ. ಆಚಾರ್ಯರು ಕೂಡ ಹಾಗೆ ಹೇಳಿದ್ದಾರೆ, ನಾವು ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿಲ್ಲ, ಇಲ್ಲಿ ಸ್ವಲ್ಪ ಹೇಳಿದ್ದೇವೆ ಅಷ್ಟೇ. ಇಲ್ಲೇನು ಹೇಳಿದ ಆಚಾರ್ಯ ಹೇಳ್ತಾರೆ, ಇಲ್ಲಿ ದಿಂಗ್ಮಾತ್ರ ಪ್ರದರ್ಶಿತ, ದಿಂಗ್ಮಾತ್ರ ಪ್ರದರ್ಶನ ಮಾಡಿದ್ದೇವೆ ಹೊರತು ವಿಶೇಷ ಅರ್ಥವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಆಚಾರ್ಯ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡ್ರೆ ಗ್ರಂಥ ಬಾಹುಲ್ಯ ಪೀರುಣಾಮಯ ನ ಪ್ರದರ್ಶತೆ ಇದೆ. ಅದರಿಂದ ನಾನು ಹೇಳೋದಕ್ಕೆ ಹೊರಟಿಲ್ಲ ಅಂತ ತಿಳಿಸಿದರು. ವಿಜಯದಾಸ ಅವರು ಮಧ್ಯೆ ಮಧ್ಯೆ ಇಂಥ ಅರ್ಥಗಳನ್ನು ಬರೆದು ಕೊನೆಗೆ ಈ ರೀತಿ ತಿಳಿಸಿಬಿಡ್ತಾರೆ. ಅತ್ರ ಮಹಾಂತ ಪ್ರಮಾಣ ಪಿತ್ರೇ ಮಗಧ ರಾಜಾಯ ಜರಾಸಂಧಾಯ ದುಃಖಿತೆ ವೇದಯಾಂಚಕ್ರತುಃ ಸರ್ವಂ ಆತ್ಮವೈರೂಪ್ಯ ಕಾರಣಂ. ಪಿತ್ರೇ ಮಗಧ ರಾಜಾಯ, ತಂದೆಯಾದ ಮಗಧ ದೇಶದ ರಾಜನಾದ ಯಾರಿಗೆ? ಜರಾಸಂಧಾಯ, ಜರಾಸಂಧನಿಗೆ. ದುಃಖಿತೆ, ಇವು ದ್ವಿವಚನ, ದುಃಖಿತ ದುಃಖಿತೆ, ದುಃಖಿತರಾದ ಇಬ್ಬರು ಕೂಡ. ವೇದಯಾಂಚಕ್ರುಹು ತಿಳಿಸಿಕೊಟ್ರು. ಏನನ್ನ? ಸರ್ವಂ, ಎಲ್ಲವನ್ನು ಹೇಳಿದರು. ಯಾವುದೆಲ್ಲವೋ ಅಂದರೆ ಆತ್ಮವೈರೂಪ್ಯ ಕಾರಣಂ, ತಮ್ಮ ವಿರೂಪಕ್ಕೆ ಕಾರಣವಾದದನ್ನು ಹೇಳಿದರು ಅಂತ ಅರ್ಥ. ಆತ್ಮವೈರೂಪ್ಯ ಅಂದರೆ ಏನೋ, ಆತ್ಮವೈಧವ್ಯ ನಿಮಿತ್ತಂ, ತಮ್ಮ ವೈಧವ್ಯಕ್ಕೇನು ಕಾರಣ ಅಂಬೋದನ್ನು ಕಂದೆ ಹೇಳಿಕೊಟ್ರು. ಅಂದರೆ ಕಂಸನ ಗಂಡನ ಕೊತ್ತಾಗಿಬಿಟ್ಟ ಕೃಷ್ಣ ಅಂತೇಳಿ. ಅವನೇನು ಮಾಡಬೇಕಾಗಿತ್ತು? ಕೊಂದ ಕೃಷ್ಣನ ಮೇಲೆ ದ್ವೇಷ ಶುರುವಾಯಿತು, ಕೊಂದ ಕೃಷ್ಣನ ಮೇಲೆ. ಅದೇ ಸೋತವನಿಗೆ ಗೆದ್ದವನ ಮೇಲೆ ದೋಷ ಬರುತ್ತಲ್ಲ, ಆ ರೀತಿ ಸೇಡು ಶುರುವಾಯಿತು ಜರಾಸಂಧನಿಗೆ. ಸರ್ವಂ ಆತ್ಮವೈರೂಪ್ಯ ಕಾರಣಂ ಸಾ ತದಭಿಪ್ರಿಯಮಾಕರ್ಣ್ಯ ಶೋಕಂ ಶೋಕಾಮರ್ಷಯುತೋ ನೃಪ ಅಯಾದವೀಂ ಮಹೀಂ ಕರ್ತುಂ ಚಕ್ರೇ ಪರಮಮುದ್ಯಮಂ. ಅವನೇನು ಮಾಡಿದ ಗೊತ್ತಾ? ಸಹ ತದಪ್ರಿಯಂ ಆಕರ್ಣ್ಯ, ಅವನ ಅಪ್ರಿಯವಾದ ವಾರ್ತೆ. ಏನು ಅಪ್ರಿಯ? ತನ್ನ ಅಳಿಯ ಹತ್ತವಿ ಬಿಟ್ಟ ಅಂತಕ್ಕಂಥ ಅಪ್ರಿಯ ವಾರ್ತೆಯನ್ನು ಕೇಳಿಕೊಂಡು ಶೋಕ ಅಮರ್ಷಯುತ. ಶೋಕ ಅಂದರೆ ಶೋಕ, ಅಮರ್ಷ ಅಂದರೆ ಕ್ರೋಧ, ಕ್ರೋಧ ಶೋಕಣದ ಕೂಡಿದ. ಶೋಕ ಯಾತಕ್ಕೆ? ಮಕ್ಕಳ ಸ್ಥಿತಿ ಹೀಗಾಯ್ತಲ್ಲ ಅಂಥೇಳಿ. ಕ್ರೋಧ ಯಾತಕ್ಕೆ? ತಂದ ಕೃಷ್ಣ ಅಂದಮೇಲೆ ದ್ವೇಷ, ಅದು ಕಾಮಾತ್ ಕ್ರೋಧೋ ಬೀಜಾಯತೆ. ಇವ್ರ ಮೇಲಿದ್ದ ಶೋಕ ಕೃಷ್ಣನ ಮೇಲೆ ಏನಾಯ್ತದೋ, ದ್ವೇಷವಾಗಿ ಚೇಂಜ್ ಆಯಿತು. ಇತೋ ನೃಪ, ಒಂದು ಪ್ರತಿಜ್ಞೆ ಮಾಡಿದ. ಏನು ಪ್ರತಿಜ್ಞೆ? ಅಯಾದವೀಂ ಮಹೀಂ ಕರ್ತುಂ ಚಕ್ರೆ ಪರಮಂ ಉದ್ಯಮಂ. ಭೂಮಿಯೊಳಗೆ ಯಾದವರೇ ಇರಬಾರ್ದು, ಹಾಗೆ ಮಾಡ್ತೇನೆ ಅಂತ ಹೊರಟ. ಅಯಾದವೀಂ ಮಹೀಂ, ಭೂಮಿಯಲ್ಲಿ ಯಾರಿರಬಾರ್ದು? ಯಾದವ್ ಒಬ್ಬ ಕೃಷ್ಣ ಅಲ್ಲ, ಯಾರಿರಬಾರ್ದು? ಯಾದವ್ ವಂಶನೇ ಇರಬಾರ್ದು ಅಂತ ಪ್ರತಿಜ್ಞೆ ಮಾಡಿ ಹೊರಟುಬಿಟ್ಟ. ಚಕ್ರೆ ಪರಮಮುದ್ಯ, ಕೊನೆಗೆ ಆಗಿದ್ದೇನೋ ತನ್ನ ವಂಶನೇ ಹಾಳು ಮಾಡ್ಕೊಂಡ ಹೊರತು ಅದೇನು ಆಗಲೇ ಇಲ್ಲ. ಅಯಾದವೀಂ ಮಹೀಂ ಕರ್ತುಂ, ಅಯಾದವಿ ಯಾದವರೆಲ್ಲ ವೈಷ್ಣವರು. ಇವತ್ತು ಆಧಾರಿಕರ ಟ್ರೆಂಡ್ ಏನಂದ್ರೆ ವೈಷ್ಣವರು ಇರಬಾರ್ದು ಒಟ್ಟು. ವೈಷ್ಣವರಿಗೆ ಭಾರಿ ದೋಷ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಯಾರಿಗೆ? ವೈಷ್ಣವರಿಗೆ. ಅದಕ್ಕೆ ಚಕ್ರೆ ಪರಮಂ ಉದ್ಯಮಂ, ಅಷ್ಟು ಪರಮಂ ಉದ್ಯಮ. ಉದ್ಯಮ ಅಂದರೆ ಪ್ರಯತ್ನ, ಎಂಥ ಪ್ರಯತ್ನ? ಪರಮಂ, ಭಾರಿ ಎಫರ್ಟ್ಸ್ ಹಾಕ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಸಜ್ಜನರು ಪರಮಾತ್ಮನ ಪ್ರೀತಿಗೆ ಭಾರಿ ಎಫರ್ಟ್ಸ್ ಹೇಗೆ ಹಾಕ್ತಾರೋ, ದುಷ್ಟರು ಏನು ಮಾಡ್ತಾರೆ ಆಪೋಸಿಟ್ ಆಗಿ, ಅಪ್ರೀತಿ ಭಾರಿ ಎಫರ್ಟ್ಸ್ ಹಾಕ್ತಾರೆ. ಅದು ಸರಿಯಾದ ಟ್ರೆಂಡ್. ಭಕ್ತಿ ವೃದ್ಧಿಗೋಸ್ಕರ ಇವರು ಪ್ರಯತ್ನ ಪಟ್ಟರೆ, ದ್ವೇಷವೃದ್ಧಿ ಅವ್ರು ಮಾಡ್ಕೋತಾರೆ. ಆದ್ದರಿಂದ ಜರಾಸಂಧನ ಪ್ರಯತ್ನ ಏನಾಗಿತ್ತು? ಅಯಾದವಿ ಮಹಿಂ ಕರಿಷೆ ಅಂತ ಹೊರಟವು. ಅಕ್ಷೋಹಿಣಿ ಅಕ್ಷೋಭಿಣೀಭಿ ವಿಂಶದ್ಭಿ ತಿಸೃಭಿಶ್ಚಾಪಿ ಸಂವೃತಃ ಯದುರಾಜಧಾನಿ ಮಧುರಾಂ ನಿರುಣತ್ ಸರ್ವತೋದಿಶಂ. ಅಕ್ಷೋಹಿಣೀಭಿ ವಿಂಶದ್ಭಿ, ಎಷ್ಟು ತಗೊಂಡ ಸೈನ್ಯ ಅವನು? 20 ಅಂದರೆ ಎಷ್ಟು? 20 ಪ್ಲಸ್ ತಿಸೃಭಿ, ಎಷ್ಟು? 3, ಒಟ್ಟು ಎಷ್ಟು? 23. 23 ಅಕ್ಷೋಹಿಣಿ ಸೈನ್ಯ ತಗೊಂಡೋಗ್ತಾನು. ಅಕ್ಷೋಹಿಣೀಭಿ ವಿಂಶದ್ಭಿ ತಿಸೃಭಿಶ್ಚಾಪಿ ಸಂವೃತ ಅಪಿ ತಿಸೃಭಿ. 20 + 3 23 ಅಶ್ವಣಿ ಸಂವೃತ, ಅದರಿಂದ ಕೂಡಿದವನಾಗಿ. ಯದುರಾಜಧಾನಿ ಮಧುರಾಂ ನಿರುಣತ್ ಸರ್ವತೋದಿಶಂ, ಯಾದವರ ರಾಜಧಾನಿಯಾದ ಮಧುರಾ ಪಟ್ಟಣವನ್ನು ಸರ್ವತೋದಿಶಂ ನಿರುಣತ್, ಎಲ್ಲ ದಿಕ್ಕಿನಿಂದ ಅಟ್ಯಾಕ್ ಮಾಡಿದೆ. ಯಾಕೆ ಇವನು ಸೈನ್ಯ ಭಾರಿ ದೊಡ್ಡದು, ಯಾದವರ ಸೈನ್ಯ ಬಂದರೆ ಅಷ್ಟು ದೊಡ್ಡದು ಇರಲಿಲ್ಲ. ಅದಕ್ಕೇನು ಮಾಡ್ದ, ಎಲ್ಲ ಒಬ್ಬ ಸಾಮಾನ್ಯ ಒಂದೊಂದು ಕಡೆ ಅಟ್ಯಾಕ್ ಮಾಡ್ತಾರೆ, ಅವ್ರು ಎಲ್ಲ ಕಡೆದು ಅಟ್ಯಾಕ್ ಮಾಡ್ದ, ಅಂದರೆ ಪೂರ್ತಿ ಕಸೇನೆ ಮುಗಿಸಿಬಿಡ್ಬೇಕು ಅಂತ ಬಂದ. ನರೋಣತ್ ಸರ್ವತೋ ದಿಶಂ, ಸರ್ವತೋ ದಿಶಂ ಇಂಪಾರ್ಟೆಂಟ್. ಇದು ಆ ಮಿಥ್ಯಾಜ್ಞಾನ ಯಾರು, ಜರಾಸಂಧ ಯಾರು, ವಿಪ್ರಸಿದ್ಧಿ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಹ್ಯಾ ಕವರ್ ಮಾಡತ್ತೆ ನಮ್ಮನ್ನು, ಎಲ್ಲ ಕಡೆ ಆವರಿಸ್ಬಿಡುತ್ತೆ, ಟೋಟಲಿ ಬ್ಲೈಂಡ್ ಮಾಡಿ ಹಾಕ್ಬಿಡುತ್ತೆ. ಅಕ್ಷೋ ದೇರಶ್ ನಿರೀಕ್ಷ ತದ್ಬಲಂ ಕೃಷ್ಣ ಉದ್ವೇಲಂ ಇವ ಸಾಗರಂ ಸ್ವಪುರಂ ತೇನ ಸಮೃದ್ಧಂ ಸ್ವಜನಂಚ ಭಯಾಕುಲಂ ನಿರೀಕ್ಷ ತದ್ಬಲಂ ಕೃಷ್ಣ. ಕೃಷ್ಣ ಅವನ ಸೈನ್ಯ ಬಲ ಅಂದರೆ ಸೈನ್ಯ, ಅವನ ಸೈನ್ಯವನ್ನು ನೋಡಿದ. ಉದ್ವೇಲಮಿವ ಸಾಗರಂ, ಹೇಗಿತ್ತು ಅವನ ಸೈನ್ಯ ಅಂದರೆ ಸಮುದ್ರ ಉಕ್ಕಿ ಬಂದ ಹಾಗಿತ್ತು ಅಂತ ಹೇಳ್ತಾರೆ. ಸಮುದ್ರ ಉಕ್ಕಿ ಬಂದರೆ ಹಾಗೋ ಸೇನಾ ಸಮುದ್ರ ಅಂತ ಸೈನ್ಯ ತಂದುಬಿಟ್ಟಿದ್ದ. ಕೃಷ್ಣ ನೋಡ್ದ, ಸ್ವಪುರಂ ತೇನ ಸಮೃದ್ಧಂ, ಈ ರೀತಿ ಸಮುದ್ರ ಸುತ್ತುವರೆದು ಬಿಟ್ಟರೆ ಹೇಗೋ ಹಾಗೆ ಅವನ ಸೇನಾ ಸಮುದ್ರ ಸುತ್ತುವರೆದು ನೋಡಿಬಿಟ್ಟು, ಸ್ವಜನಂಚ ಭಯಾಕುಲಂ, ಸಜ್ಜನಿಗೆ ಕಂಸ ಸತ್ತ ಅಂತ ಅನ್ಕೊಂಡ್ರೆ ಇವ್ರು ಗಂಟು ಬಿದ್ದ ಎಷ್ಟೊತ್ತಿಗೆ, ಪಾಪ ನಿಶ್ಚಿಂತೆ ಆಗಿದ್ದರು ಅವರು. ಏನಾಯಿತು, ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂಥೇಳಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಬಂತು. ಸ್ವಜನಂಚ ಭಯ, ಕಂಸನ ಸೈನ್ಯ ಅಷ್ಟು ದೊಡ್ಡದಿರಲಿಲ್ಲ, ಇವನ ಸೈನ್ಯ ಇನ್ನೂ ದೊಡ್ಡದಾದ್ದರಿಂದ ಭಯೇನ ಆಕುಲಂ ಭಯಾಕುಲಂ, ಅನಾಕುಲಂ ಗೋಕುಲ ಮುಲ್ಲಾಲಾಸ ಬರುತ್ತಲ್ಲ ಹಾಗೆ, ಆಕುಲ ಅನಾಕುಲ, ಆಕುಲ ಭಯಾಕುಲ. ಚಿಂತೆಯಾಮಾಸ ಭಗವಾನ್ ಹರಿ ಕಾರಣ ಮಾನುಷ ತದ್ದೇಶ ಕಾಲಾನುಗುಣಂ ಸ್ವಾವತಾರ ಪ್ರಯೋಜನಂ. ಕೃಷ್ಣ ಹೇಗೆ ನಡ್ಕೋತಾನೆ ಇದೆಲ್ಲ ಯಾಕೆ ತಿಳ್ಕೋಬೇಕು ಅಂದರೆ, ನಮಗಿಂತ ಹೆಚ್ಚು ಬಲಾಢ್ಯರಾದ ಸೈನ್ಯ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಡ್ಕೋಬೇಕು ಅಂತ ಕೃಷ್ಣ ತೋರಿಸ್ಕೊಡ್ತಾನೆ. ಕೃಷ್ಣನಿಗೇನು ಪ್ರಾಬ್ಲಮ್ ಹೋದ್ರೆ ಯಾವ ಸುಟ್ಟು ಪೂಜೆಯಾಗಿ ಹೋಗ್ತಾರೆ, ದೊಡ್ಡದಲ್ಲ. ಕೃಷ್ಣ ಅವತಾರ ಮಾಡಿರೋ ಜಾತಕ್ಕೀಗ ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ಅದಕ್ಕಾಗಿ ಕೃಷ್ಣ ತೋರಿಸ್ಕೊಡ್ತಾ ಇದ್ದಾನೆ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು, ನೀವು ಸುಮ್ಮನೆ ಓದ್ಕೊಂಡೋದ್ರೆ ಉಪಯೋಗ ಇಲ್ಲ. ಇಂಥವತ್ತ ನಾವೇನು ಮಾಡಬೇಕೀಗ, ನಮ್ಮ ಸ್ಥಿತಿ ಇವತ್ತು ಮೊರಲ್ಲೇ ಸಾಗೆ ಇರ್ತದಲ್ಲ, ಹುಷಾರ ನಡ್ಕೋಬೇಕು, ಅವಸರ ಪಡಾಗಿಲ್ಲ, ಇದು ಮಾಡಾಗಿಲ್ಲ. ಚಿಂತೆಯಾಮಾಸ ಭಗವಾನ್, ಪರಮಾತ್ಮನ ಚಿಂತೆ ಅಂದರೆ ಏನು, ಸಂಕಲ್ಪ ಅಷ್ಟೇ ಹೊರತು ನಮ್ಮಂತೆ ಚಿಂತೆ ಮಾಡಿ ಜಸ್ಟನ್ ತಗೊಳ್ಳೋದಲ್ಲ. ಹೀಗಾದ್ರೆ ಹಾಗೆ, ಹಾಗಾದ್ರೆ ಹೀಗೆ, ಅವೆಲ್ಲ ದೇವರಿಗಿಲ್ಲ. ಲೋಕದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಪರಮಾತ್ಮನ ಚಿಂತೆ ಹೆಸರೇ ಇಲ್ಲ, ಸಂಕಲ್ಪ ಅಂತ ಅಷ್ಟೇ ಅರ್ಥ. ತದ್ದೇಶ ಕಾಲ ಅನುಗುಣಂ, ನಡ್ಕೋಬೇಕಾದ್ರೆ ದೇಶ ಕಾಲ, ಅದು ಹೇಳೋದಿಲ್ಲ. ದೇಶ ಕಾಲಕ್ಕೆ ತಕ್ಕಂಥ ಧರ್ಮಾಚರಣೆ ಮಾಡಬೇಕಂತ ಹೇಳೋದಿಲ್ಲ. ದೇಶ ಕಾಲ ಅನುಗುಣಂ, ಈ ದೇಶ ಇದು, ಇದು ಕಾಲ, ಇಲ್ಲಿ ಏನು ಮಾಡಬೇಕು ಅದಕ್ಕೆ ಮ್ಯಾಚಿಂಗ್ ಆಗಬೇಕು. ಅನುಗುಣ ಅಂದರೆ ಮ್ಯಾಚಿಂಗ್. ಪಶ್ಯತಾಂ ಸರ್ವ ಸ್ವಾವತಾರ ಪ್ರಯೋಜನಂ, ತನ್ನ ಅವತಾರದ ಉದ್ದೇಶನೇ ಅದು. ಈ ಮತ್ತೆ ಯಾರನ್ನು ಕೊಲ್ಲಕ್ಕೆ ಅಂತ ಕಷ್ಟ ಅವತಾರ ಮಾಡಿದ್ದ ಸೈನ್ಯ ಸೇರ್ಕೊಂಡ್ಬಿಟ್ಟಿದೆ ಈಗ, ಅದನ್ನು ಅವತಾರದ ಕಥೆಯನ್ನು ಮುಗಿಸ್ಬೇಕು, ಇದು ನಡೆಸ್ಬೇಕು. ಹನಿಷ್ಯಾಮಿ ಫಲಂ ಹೇತತ್ ಭುವಿ ಭಾರಂ ಸಮಾಹಿತಂ ಮಾಗಧೇನ ಸಮಾನೀತಂ ಪಶ್ಯತಾಂ ಸರ್ವಭೂಭೃತಾಂ ಹನಿಷ್ಯಾಮಿ ಫಲಂ ಹಿ ಏತತ್. ಕೃಷ್ಣ ಸಂಕಲ್ಪ ಮಾಡ್ದ, ಇವನು ಸೈನ್ಯನೆಲ್ಲ ಕೊಂದು ಬಿಡ್ತೇನೆ. ಭುವಿ ಭಾರಂ ಸಮಾಹಿತಂ, ಭೂಭಾರ ಇದು ಅನಾಯಾಸ ಬಂದಿದೆ, ಕೊಂದು ಹಾಕಿಬಿಡ್ತೇನೆ. ಮಾಗಧೇನ ಸಮಾನೀತಂ ಪಶ್ಯತಾಂ ಸರ್ವಭೂಭೃತಾಂ, ಮಾಗಧೇನ ಜರಾಸಂಧನಿಂದ ಸಮಾನೀತಾಂ ತನ್ನಾಗಿ ತರಲ್ಪಟ್ಟಂತಹ ಈ ಸೈನ್ಯವನ್ನು ನಾನು ಹೇಗೆ ಕೊಲ್ತೇನೆ, ಪಶ್ಯತಾಂ ಸರ್ವಭೂಭೃತಾಂ ರಾಜರ ಕಣ್ಣೆದುರಿಗೆ ಕೊಲ್ತೇನೆ, ನೋಡಿ ನೋಡಿ ಸಾಯ್ಬೇಕು ಅವ್ರು, ಆ ರೀತಿ ಕೊಲ್ತೇನೆ ಅಂತ ಹೇಳ್ತಾರೆ. ಅಕ್ಷೋಹಿಣೀಭಿ ಸಂಖ್ಯಾತಂ ಭಟಾಶ್ವರಥ ಕುಂಜರೈಹಿ ಮಾಗಧೋಪಿ ನಹಂತವ್ಯೋ ಭೂಯೋ ಕರ್ತಾವಲೋದ್ಯಮಂ. ಅಕ್ಷೋಹಿಣೀಭಿ ಸಂಖ್ಯಾತಂ ಭಟ ಅಶ್ವರಥ ಕುಂಜರೈಹಿ, ಭಟ ಅಶ್ವರಥ ಕುಂಜರ, ಏನೇನಿದೆ ಅದರೊಳಗೆ, ಭಟ ಅಂದರೆ ಪದಾತಿಗಳು, ಅಶ್ವ ಅಂದರೆ ಕುದುರೆಗಳು, ರಥ ಅಂದರೆ ರಥಗಳು, ಕುಂಜರ ಅಂದರೆ ಆನೆಗಳು, ನಾರು ಸೇರಿದ ಏನಂತಾರೆ ಅದಕ್ಕೆ, ಚತುರಂಗ ಬಲ ಅಂತ ಹೇಳಿದ್ರು. ಚತುರಂಗ ಬಲ ಸಮೇತವಾದ ಇವನ ಸೈನ್ಯವನ್ನು ಕೊಲ್ತೇನೆ. ಅಕ್ಷೋಭಿಣೀಹಿ ಸಂಖ್ಯಾತಂ ಭಟಾಶ್ವರಥ ಕುಂಜರೈಹಿ, ಮಾಗ ಆದರೆ ಸೈನ್ಯನ ಕೊಂದು ಬಿಡ್ತೇನೆ. ಮಾಗದೋಪಿನ ಹಂತವ್ಯ, ಜನ ಹಂದನ ಕೊಲ್ಲೋದಿಲ್ಲ ನಾನು, ಜನ ಅನೇಕರು ಏನು ಹೇಳಿ ಕೊಲ್ಲಕ್ಕಾಗಲಿಲ್ಲ ಅಂತ ಕೃಷ್ಣ ಕೊಲ್ಲ ಸಂಕಲ್ಪನೆ ಮಾಡಿಲ್ಲ, ಇವನು ಮಾತ್ರ ಕೊಲ್ಲೋದಿಲ್ಲ. ಯಾತಕ್ಕೆ ಅಂದರೆ ಭೂಯೋ ಕರ್ತಾ ಬಲೋದ್ಯಮಂ, ಪಾಪ ಮತ್ತೆ ಸಪ್ಲೈ ಮಾಡ್ತಾನೆ ಆ ಇಷ್ಟ ಸೈನ್ಯನ, ರೆಗ್ಯುಲರ್ ಸಪ್ಲೈಯರ್, ಆದ್ದರಿಂದ ಅವನು ಕೊಲ್ಲೋದಿಲ್ಲ, ಸೈನ್ಯ ಕೊಲ್ತೇನೆ. ಈ ವಾಕ್ಯ ಮಹಾ ಫಸ್ಟ್ ಭಾಗವತಲ್ಲಿರಬೇಕಾದ್ರೆ ಇವರೆಲ್ಲ ಏನರ್ಥ ಮಾಡ್ತಾರೆ, ಆಧುನಿಕರೆಲ್ಲ ಕೆಟ್ಟ ಅರ್ಥ, ಕೃಷ್ಣನ ಕೈಲಿ ಆಗಲೇ ಇಲ್ಲ, ಸೈನ್ಯ ಮಾತ್ರ ಕೊಲ್ತಿದ್ದ, ಜರಾಸಂಧ ಮಾತ್ರ ಕೊಲ್ಲಕ್ಕಾಗದೆ ಬಿಟ್ಟುಬಿಡ್ತಿದ್ದ ಅಂತೆ. ಕೊಲ್ಲಕ್ಕಾಗದೆ ಇಲ್ಲ, ಕೊಲ್ಲಬಾರದು ಅಂತಲೇ ಬಿಡ್ತಾ ಇದ್ದ. ಎರಡು ಕಾರಣ, ಒಂದು ಈಗ ಕೊಲ್ಲಬಾರದು, ಸೈನ್ಯ ಸಪ್ಲೈ ಮಾಡ್ತಿದ್ದಾನೆ, ಮುಂದೆ ಭೀಮಸೇನ ಕೊಲ್ಲಬೇಕು, ಎರಡು ಕಾರಣಕ್ಕೋಸ್ಕರವಾಗಿ ಕೃಷ್ಣ ಬಿಟ್ಟಿದ್ದು. ಇಲ್ಲೇ ಬಂದಿದ್ದರೂ ಜನ ಓದ್ದೇನೆ, ಸ್ವಲ್ಪ ಬೇಕು ಸ್ವಲ್ಪ ಬಿಡ್ತಾರೆ, ಅದು ತಪ್ಪು. ಅದು ಅರ್ಧ ಜರತೀಯ ಅಂತ ಕರೀತಾರೆ, ಬೇಕಾದ ಅಂಶ ಮಾತ್ರ ತಗೊಂಡು ಬೇಡವಾದ ಬಿಡೋದಕ್ಕೆ ಏನಂತ ಕರೀತಾರೆ, ಅರ್ಧ ಜರತೀಯ. ಅರ್ಧ ಜರತೀಯ ಅಂದ್ರೆ ಏನು, ಒಂದು ಕೋಡಿ ತಗೊಂಡ, ಕೋಡಿನ ಯೋಚನೆ ಮಾಡ್ದ, ಒಳ್ಳೆ ಮೊಟ್ಟೆ ಹಾಕ್ತಿದೆ ದಿವಸ, ಮೊಟ್ಟೆ ಹಾಕ್ಲಿಕ್ಕೆ ಬೇಕೇ ಬೇಕಿದ್ದು, ಬಟ್ ಭಾರಿ ಹಸಿವಾಗಿದೆ ತಿನ್ನಬೇಕಾಗಿದೆ. ಅವನು ಪ್ಲಾನ್ ಮಾಡ್ದ, ಅರ್ಧ ಕೊಂದು ಕೊಯ್ದು ಬಿಡೋದು, ಅರ್ಧ ಕೊಯ್ದು ಬಿಡೋದು, ಮೊಟ್ಟೆ ಹಾಕ್ಲಿಕ್ಕೆ ಬಿಟ್ಟುಬಿಡೋದು, ಹೇಗಿರ್ತದೆ ಅಂತ ಯೋಚನೆ ಮಾಡಿದ್ರೆ ಹಾಗೆ. ಏನ್ ನಡ್ತಾನ ಅರ್ಧ ಕೋಳಿ ಕೋಯ್ ತಟ್ಟೆ ಏನಾಗತ್ತೆ ಮೊಟ್ಟೆಡು ಹೋಗುತ್ತೆ, ಅದಕ್ಕೆ ಜ್ಞಾನ ಇಲ್ಲ. ತಿನ್ಲಕ್ಕ ಅರ್ಧ ಬಟ್ಟೆ ಇಡ್ಲಕ್ಕೆ ಅರ್ಧ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅರ್ಧ ಜನತೀಯ ಇಲ್ಲ. ಹಾಗೆ ಮಹಾಗಾತ ಕಥೆ ಇದೆಲ್ಲ ಬೇಕು ಇವರಿಗೆ, ಗೊತ್ತಾಯ್ತಾ. ಈ ವಿಷಯ ಬೇಡ, ಈ ವಿಷಯ ಕೃಷ್ಣನ ವಿಷಯ ಬೇಕು, ಬೈಲಕ್ಕೊಂದು ಸಬ್ಜೆಕ್ಟ್ ಬೇಕು ಅವರಿಗೆ. ಆದ್ರೆ ಈ ಉತ್ತರ ಕೊಟ್ಬಿಟ್ಟು ಭಜಿತ ಆಗುತ್ತೆ, ಅದು ಬಿಟ್ಟುಬಿಟ್ಟು ಸುಳ್ಳೆ ಮಾಡ್ತಾರೆ. ಬುದ್ಧ ಸಾಮಾನ್ಯರು ಓದಿರೋದಿಲ್ಲ, ಆದ್ರಿಂದ ಅಪಾರ್ಥ ಮಾಡ್ಕೊಂಡು ಪಾಪ ಇವು ಭಾಗವತಲ್ಲಿ ಹೇಳಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಕೃಷ್ಣನ ಕೈಯಲ್ಲಿ ಆಗಲಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಆ ಕಡೆಯವರ ರಣಚೋಡರಾಯ ಅಂತ ಕರೀತಾರೆ ಕೃಷ್ಣನನ್ನು. ರಣಚೋಡರಾಯ ಅಂದ್ರೆ ಏನೋ ಯುದ್ಧ ಬಿಟ್ಟು ಓಡೋದು ಅವನು ಅಂತೇಳಿ. ಅದು ಆಕ್ಚುಲಿ ಅದೇ ಅದು ಗುಣ ದೋಷ ಅಲ್ಲ, ಅದು ಗುಣ. ಅದೆಲ್ಲ ಮುಂದೆ ಹೇಳ್ತಾರೆ. ಭೂಯೋ ಕರ್ತಾ ಬಲೋದ್ಯಮಂ, ಬಲದ ಉದ್ಯಮವನ್ನು ಮತ್ತೆ ಮಾಡ್ತಾನಾದ್ರಿಂದ ಅವನು ಕೊಲ್ಲೋದಕ್ಕೆ ಹೋಗೋದಿಲ್ಲ. ಏತದರ್ಥೋ ಅವತಾರೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತೋ ಅನ್ಯೇಷಾಂ ವಧಾಯ ಚ. ನಾನು ಮಾಡೋ ಅವತಾರದ ಉದ್ದೇಶನೇ ಇದು. ಏತದರ್ಥೋ ಅವತಾರೋಯಂ ಭೂಭಾರ ಹರಣಾಯ ಮೇ ಅವತಾರ ಏತದರ್ಥ. ನನ್ನ ಅವತಾರ ಇದಕ್ಕೋಸ್ಕರನೇ ಆಗಿರೋದು. ಯಾವುದದು? ಭೂಭಾರ ಹರಣಾಯ, ಅರ್ಘ್ಯ ಕೊಡದೆ ಹಾಗೆ ಭೂಭಾರೋದ್ಧಾರಣಾಯ ಚ ಅಂಥೇಳಿ. ಸಂರಕ್ಷಣಾಯ ಸಾಧೂನಾಂ ಪರಿತ್ರಾಣಾಯ ಸಾಧೂನಾಂ ಕೃತೋ ಅನ್ಯೇಷಾಂ ವಧಾಯ ಚ ವಿನಾಶಾಯ ಚ ದುಷ್ಕೃತಾಂ. ಅದು ತಾನೇ ಆ ಗೀತೆಯಲ್ಲಿ ಹೇಳಿದ್ರೆ ಇಲ್ಲೇ ಹೇಳ್ತಾರೆ ಸ್ಪಷ್ಟವಾಗಿ. ಅವತಾರ ಮಾಡಿ ಅದಕ್ಕಾದ್ದರಿಂದ ನಾನೀಗ ಕೊಲ್ಲೋದನ್ನು ಕೊಲ್ತೇನೆ, ಉಳಿಸ್ಬೇಕಾದ್ರೆ ಉಳಿಸ್ತೇನೆ. ಅನ್ಯೋಪಿ ಧರ್ಮರಕ್ಷಾಯೈ ದೇಹ ಸಂಭ್ರಿಯತೆ ಮಯ ವಿರಮಾಯಾಪ್ಯಧರ್ಮಸ್ಯ ಕಾಲೇ ಪ್ರಭವತಃ ಕ್ವಚಿತ್. ಇದು ಒಂದು, ಇದು ಫಿಸಿಕಲ್, ಇನ್ನೊಂದಿದೆ. ಅನ್ಯೋಪಿ ಇನ್ನೊಂದು ಅವತಾರ ಉದ್ದೇಶ ಇದೆ. ಏನು? ಧರ್ಮರಕ್ಷಾಯೈ, ಗೊತ್ತಾಯ್ತಾ. ಏನದು? ಧರ್ಮ ಸಂರಕ್ಷಣಾಯ. ಧರ್ಮರಕ್ಷಾಯೈ ದೇಹ ಸಂಭ್ರಿಯತೆ ಮಯ, ಧರ್ಮರಕ್ಷಣೆಗೋಸ್ಕರ ಅವತಾರ ನಾನು ಮಾಡಿದ್ದೇನೆ, ದೇಹ ನಾನು ತಗೊಂಡಿದ್ದೇನೆ ಅಂದರೆ ಅವತಾರ ಮಾಡಿದ್ದೇನೆ ಅಂತ ಅರ್ಥ. ವಿರಾಮಾಯಪಿ ಅದು ವಿರಾಮಾಯಾಪಿ ಅಧರ್ಮಸ್ಯ, ಅಧರ್ಮಸ್ಯ ವಿರಾಮಾಯ ಅಪಿ. ಅಧರ್ಮಕ್ಕೆ ವಿಶ್ರಾಂತಿ ಕೊಡಬೇಕು, ಧರ್ಮಕ್ಕೆ ರಕ್ಷಣೆ ಕೊಡಬೇಕು ಅಂತ ಬಂದಿದ್ದೇನೆ ನಾನು. ಕಾಲೇ ಪ್ರಭವತಃ ಕ್ವಚಿತ್, ಕಾಲಕಾಲಕ್ಕೆ ತಕ್ಕಂತೆ ಬರತಕ್ಕಂಥ ಅಧರ್ಮವನ್ನು ನಾಶ ಮಾಡೋದು ನನ್ನ ಉದ್ದೇಶ, ಧರ್ಮ ನೆಚ್ಚಿಡ ನನ್ನ ಉದ್ದೇಶ. ಅಂದರೆ ಸಜ್ಜನರ ಸಂರಕ್ಷಣೆ, ದುಷ್ಟರ ವಿನಾಶ, ಧರ್ಮದ ಸಂರಕ್ಷಣೆ, ಅಧರ್ಮದ ನಾಶ. ಇದನ್ನು ಅವತಾರದ ನಾಲ್ಕು ಉದ್ದೇಶಗಳಿವು. ಇದಿಷ್ಟು ಕೃಷ್ಣ ಸಂಕಲ್ಪ ಮಾಡಿ ತಿಳಿಸ್ತಾ ಇದ್ದ. ಏವಂ ಧ್ಯಾಯತಿ ಗೋವಿಂದೇ ಮಗಧಾಧಿಪತಿರ್ಬಲಿ ಮಧುರಾಂ ಸವ ನೋದ್ಯಾನಾಂ ನಿರುರೋಧ ಬಹು ಸೈನಿಕ. ಏವಂ ಧ್ಯಾಯತಿ ಗೋವಿಂದೇ, ಕೃಷ್ಣ ಇಷ್ಟೆಲ್ಲ ಚಿಂತನೆ ಮಾಡ್ತಿರ್ಬೇಕಾದ್ರೆ ಮಗಧಾಧಿಪತಿರ್ಬಲಿ ಮಧುರಾಂ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋಣ, ಜರಾಸಂಧ ಮಾಡ್ತಕ್ಕಂಥ ಕೆಲಸ. ಸೊ ನಾಳೆ ಪಾಠ ಇರುತ್ತೆ, ನಾಳೆ ಪಾಠ ಇರುತ್ತೆ. ಆಚಾರ್ಯ ಗುಲ್ಬರ್ಗಂದ ಬಂದಿದ್ದಾರೆ, ಸರಟಿಗೆ ಶ್ರೀನಿವಾಸಾಚಾರ್ಯ ಅಂತ ಹೆಸರು. ಒಳ್ಳೆ ಪಂಡಿತರು, ಮತ್ತು ವೇದಾಧ್ಯಯನದಲ್ಲಿ ಭಾರಿ ನಿಪುಣರು. ತುಂಬ ಜನರು ವೇದ ಪಾಠ ಕೂಡ ಹೇಳ್ಕೊಟ್ಟಿದ್ದಾರೆ. ಅವರು ಈ ಊರಲ್ಲಿ ಒಂದು ವಾರ ಇರ್ತಾರೆ. ಅವರು ವಿಶೇಷ ಏನಂತ ಕೇಳಿದರೆ, ಯಾರ ಮನೆ ಕರೆದ್ರು ಕೂಡ ಅವರು ವೇದ ಪಾರಾಯಣ ಮಾಡ್ತಾರೆ, ಗೊತ್ತಾಯ್ತಾ. ಏಳು ದಿವಸಕ್ಕೆ ಪೂರ್ತಿ ಋಗ್ವೇದ ಪಾರಾಯಣ ಮಾಡ್ತಾರೆ, ಅಥವಾ ಒಂದೊಂದೇ ದಿವಸ ಎರಡು ಏಳು ದಿವಸ ಆದರೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಅದಕ್ಕೆ ಅವರೇನು ಕಾಣಿಕೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಇದು ತೋಚಿದ್ದು ನೀವು ಕೊಡ್ಬೋದು ಅಷ್ಟೇ ಹೊರತು. ಅವ್ರ ಉದ್ದೇಶ ಪಾರಾಯಣ ಮಾಡಬೇಕು ವೇದಗಳನ್ನು. ಆ ಮೂಲಕ ಒಂದು ವೇದ ಪಾರಾಯಣ ವ್ರತ ಒಂದು, ಮತ್ತು ಸ್ಥಳ ಶುದ್ಧಿ ಆಗುತ್ತೆ. ಸ್ಥಳ ಶುದ್ಧಿ ಆಗುತ್ತೆ ಕೇಳಿದವರಿಗೆ, ಕೇಳಿ ಕೇಳಿ ಮನಸ್ಸಿಗೆ, ಮತ್ತು ಕೆಟ್ಟ ವಿಚಾರ ಹೋಗುತ್ತೆ, ಮನೆಯಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ವಸ್ತುಗಳು ಪರಿಹಾರ ಆಗುತ್ತೆ, ಆಸುರಿ ಶಕ್ತಿಗಳು. ಅದಕ್ಕೋಸ್ಕರ ವೇದಘೋಷ ಅನ್ನೋದು ಭಾರಿ ಶ್ರೇಷ್ಠ. ಈಗ ಗಂಟೆ ಗಂಟೆ ಬಾರಿಸೋದು ಕೂಡ ಗಂಟೆಯಿಂದ ಹೋಗೋದಿಲ್ಲ, ಅದು ಅದು ವೇದದ ಸಂಕೇತ. ಸರ್ವ ವಾದ್ಯಮಯಿ ಘಂಟ ಅಂತ ಕರೀತಾರೆ. ವಾದ್ಯಗಳೆಲ್ಲ ಓಂಕಾರ ಹೇಳೋದ್ರಿಂದ ದೇವರ ಸ್ತೋತ್ರ ಅದು. ವೇದಗಳು ಇನ್ನೂ ಶ್ರೇಷ್ಠ ಆದ್ದರಿಂದ ಅದು ಪಾರಾಯಣ ಮಾಡ್ತಕ್ಕಂಥ ಒಂದು ದೊಡ್ಡ ವ್ರತ ಇಟ್ಕೊಂಡಿರ್ತಾರೆ. ಅದು ನೀವು ವ್ಯವಸ್ಥೆ ಮಾಡಿ ಮಡೀಲಿ ಮಾಡಿದರೆ ಮನೇಲಿ ಊಟ ಮಾಡ್ತಾರೆ, ಇಲ್ಲದವ್ರೆ ಊಟಕ್ಕೆ ನಿಮ್ಮ ನೀವು ಡಿಪೆಂಡ್ ಆಗೋದಿಲ್ಲ ಅವರು, ಗೊತ್ತಾಯ್ತಾ. ಬೇರೆ ಕಡೆ ಬೇಕಾದ್ರೂ ಮಾಡ್ಕೋತಾರೆ ಅವ್ರಿಗೆ. ಒಟ್ಟು ನೀವು ಮಾಡ್ತಾ ಆಹ್ವಾನ ಕೊಟ್ಟರೆ ಬಂದು ಮಾಡ್ತಾರೆ, ಒಂದು ವಾರ ಇವರಲ್ಲಿರ್ತಾರೆ, ಸದುಪಯೋಗ ಮಾಡ್ಕೋತಾರೆ. ಎಲ್ಲ ವೇದಗಳು ವಿಶೇಷ ಋಗ್ವೇದದಲ್ಲಿ ಅವ್ರದ್ದು ಪ್ರಾವೀಣ್ಯ ಹೆಚ್ಚಿದೆ, ಮತ್ತು ಧರ್ಮಶಾಸ್ತ್ರ ಎಲ್ಲದರಲ್ಲೂ ಭಾರಿ ದೊಡ್ಡ ಪಂಡಿತರು, ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಹಿಂದೆ ಭಂಡಾರಕೃಷ್ಣಗಳು ಎರಡು ವರ್ಷದ ಕೆಳಗೆ ಅವ್ರನ್ನ ಕರೆಸಿ ರಾಮೋತ್ಸವದ ಕಾಲಕ್ಕೆ 9 ದಿವಸನೂ ವೇದ ಪಾರಾಯಣ ಮಾಡಿಸಿ